ಸ್ನೇಹಿತರೆ, ಇದು UNDP ಮೈರಾಡ ಹಾಗೂ ವಾಯ್ಸಸ್ ಸಾದರಪಡಿಸುತ್ತಿರುವ ವಿಶೇಷ ಕಾರ್ಯಕ್ರಮ ಸರಣಿ ಕಾನೂನು ಸಂಗಾತಿ.
ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ. ಸಾರ್ವಜನಿಕರೇ ಕೇಳಿ, ನಿಮ್ಮ ಮನೆಯಲ್ಲಿ ಅಥವಾ ಅಕ್ಕಪಕ್ಕದ ಮನೆಗಳಲ್ಲಿ ಮಕ್ಕಳು ಶಾಲೆಗೆ ಹೋಗದೇ ಇದ್ದಾರೆಯೇ ಅಥವಾ ಮಧ್ಯದಲ್ಲಿ ಶಾಲೆ ಬಿಟ್ಟಿದ್ದಾರೆಯೇ? ಶಾಲೆ ಬಿಟ್ಟ ಮಕ್ಕಳಿಗೆ ಸರ್ಕಾರ ಇದೀಗ ಸಮುದಾಯದತ್ತ ಶಾಲೆ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದರಲ್ಲಿ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸುವುದು ಈ ಕಾರ್ಯಕ್ರಮದ ಮುಖ್ಯವಾದ ಅಂಶ. ನಿಮಗೆ ಗೊತ್ತಿರುವ ಮಕ್ಕಳನ್ನು ಶಾಲೆಗೆ ಹೋಗುವಂತೆ ತಿಳಿಸಿರಿ. ಮಕ್ಕಳರ ಭವಿಷ್ಯದ ಬಗ್ಗೆ ಒಂದು ಕ್ಷಣ ಯೋಚಿಸಿರಿ ಹಾಗೂ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಪ್ರೋತ್ಸಾಹ ನೀಡಿರಿ. ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳಿಸಲು ಹಿಂಜರಿಯದಿರಿ. ಅವರ ವಿದ್ಯಾಭ್ಯಾಸಕ್ಕೆ ಪ್ರಾಧಾನ್ಯತೆ ನೀಡಿರಿ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ನಿಮ್ಮ ಮನೆ ದೀಪವನ್ನು ನೀವೇ ಆರಿಸದಿರಿ. ಅಬಲೆಯರನ್ನು ಸಬಲೆಯರನ್ನಾಗಿಸಿ.
ನೀರಿನ ಮಹತ್ವ. ಜನಸಾಮಾನ್ಯರೇ, ನೀರಿಗಾಗಿ ಪರದಾಡುತ್ತಿದ್ದೀರಾ? ಏಕೆ ನಮಗೆಲ್ಲ ಸಾಕಾದಷ್ಟು ನೀರು ಸಿಗುತ್ತಿಲ್ಲ? ಈ ಪ್ರಶ್ನೆಗಳಿಗೆಲ್ಲ ಉತ್ತರ ನಿಮ್ಮಲ್ಲಿಯೇ ಇದೆ. ನೀರು ಬಹಳ ಅಮೂಲ್ಯವಾದ ಆಕರ. ದಿನನಿತ್ಯ ನಾವು ಊಟವಿಲ್ಲದೆ ಇರಬಹುದು, ಆದರೆ ನೀರಿಲ್ಲದೆ ಒಂದು ಕ್ಷಣ ಇರಲು ಸಾಧ್ಯವಿಲ್ಲ. ಇತ್ತೀಚೆಗೆ ಅಂತರ್ಜಲದ ಮಟ್ಟ ಬಹಳ ಕಡಿಮೆ ಆಗುತ್ತಿದೆ. ಇದಕ್ಕೆ ಕಾರಣ ಮರಗಳನ್ನು ಕಡಿಯುತ್ತಿರುವುದು, ಹೆಚ್ಚಿನ ಆಳಕ್ಕೆ ಬೋರ್ವೆಲ್ ಕೊರೆಯುತ್ತಿರುವುದು, ಕೆರೆಗಳಲ್ಲಿ ಮರಳನ್ನು ತೆಗೆಯುವುದು ಇತ್ಯಾದಿ. ನೀವೀಗ ಎಚ್ಚರವಾಗಿರಿ, ನೀರಿನ ಮಿತಿಬಳಕೆ ಮಾಡಿರಿ. ಸಾರ್ವಜನಿಕರೇ, ನೀರಿನ ಕೊಳಾಯಿಗಳಿಂದ ಬರುವ ನೀರನ್ನು ಬೇಕಾದಷ್ಟು ಮಾತ್ರ ಉಪಯೋಗಿಸಿಕೊಳ್ಳಿರಿ. ಹಿತವಾಗಿ ಮಿತವಾಗಿ ಬಳಸಿರಿ. ಮುಂದಿನ ಬಜೆಟ್ ಬಗ್ಗೆ ಒಂದು ಕ್ಷಣ ಯೋಚಿಸಿ.
ನಮಸ್ಕಾರ ಸ್ನೇಹಿತರೆ, ನಮಗೆ ಅರ್ಜಿ ಕೊಡೋದಕ್ಕೆ ಗೊತ್ತು. ಅರ್ಜಿ ಕೊಟ್ಟ ಮೇಲೆ ಅರ್ಜಿ ಏನಾಯ್ತು ಅಂತ ಆಫೀಸಿಂದ ಆಫೀಸ್ಗೆ ಅಲೆದಾಡಕ್ಕೆ ಗೊತ್ತು. ವರ್ಷಗಟ್ಟಲೆ ಹಾಗೆ ಅಲೆದಾಡಿದ ಮೇಲೆ ಪರದಾಡಕ್ಕೆ ಗೊತ್ತು. ಪರದಾಡಿ ಬೈದು ನಿರಾಶರಾಗಿ ಕೈ ಚೆಲ್ಲಿ ಕುಳಿತುಕೊಳ್ಳೋಕ್ಕೂ ಗೊತ್ತು. ಆದರೆ ಮಾಹಿತಿ ಹಕ್ಕು ಅಂತ ಒಂದಿದೆ, ಅದು ನಮ್ಮನ್ನ ಹೀಗಾಗದ ಹಾಗೆ ತಡೆಯುತ್ತೆ. ನೀವು ಅರ್ಜಿ ಕೊಟ್ಟ ತಿಂಗಳೊಳಗೆ ವಿಷಯ ಯಾವುದೇ ಇರಲಿ, ಮಾಹಿತಿ ಪಡೆಯುವ ಹಕ್ಕನ್ನ, ಮಾಹಿತಿ ಪಡೆಯುವ ಸೌಕರ್ಯವನ್ನ ನಮಗೆ ಒದಗಿಸಿಕೊಡುತ್ತೆ ಅಂತ ಗೊತ್ತಾ? ನಿಮ್ಮ ಉತ್ತರ ಇಲ್ಲ ಇರಬಹುದು, ಹೌದು ಇರಬಹುದು, ಆದರೂ ಇದನ್ನ ಕೇಳಿ ಬಹಳ ಬಹಳ ಪ್ರಯೋಜನ ಆಗುತ್ತೆ.
ಅಬ್ಬಬ್ಬ, ನಮ್ಮ ರಸ್ತೆಗಳನ್ನ ನೋಡು, ದಿನದಿಂದ ದಿನಕ್ಕೆ ಹದಗೆಡ್ತಾ ಇದೆ. ಹೋದ ವಾರ ಒಂದು ಹೆಂಚಿಗೆ ಎಷ್ಟು ತೊಂದರೆ ಆಯ್ತು. ಪಟ್ಟಣ ಗಲ್ಕೋಸ್ಟಲ್ಲಿ ಸಾಕ್ ಸಾಕಾಯ್ತು. ಪಾಪ ಹೆಸರಿ ಬೇರೆ.
ನನಗೊಂದು ವಿಷಯ ಅರ್ಥ ಆಗಲ್ಲ. ಈ ರಸ್ತೆಗಳ ಅಭಿವೃದ್ಧಿಗೆ ಅಂತ 44 ಲಕ್ಷ ಕೊಟ್ಟಿದೆ ಸರ್ಕಾರ. ಆ ದುಡ್ಡೆಲ್ಲ ಎಲ್ಲಿ ಹೋಗತ್ತೆ?
44 ಲಕ್ಷನ? 20 ಲಕ್ಷ ಕೊಟ್ಟಿರಬಹುದು. ಯಾವ ಪಂಚಾಯತ್ ಮಟ್ಟದ ಕೆಲಸಗಳಿಗೆ 44 ಲಕ್ಷ ಕೊಡ್ತಾರ? ಕೊಡಬಹುದು, ಅದು ನಮ್ಮ ಮೊಮ್ಮಕ್ಕಳ ಕಾಲಕ್ಕೆ.
ನಿಜವಾಗಿ ಎಷ್ಟೋ ಜನ ತಕ್ಷಣ ದುಡ್ಡು ಮಂಜೂರಾಗಿ ಬರುತ್ತೆ ಅಂತ ಇದ್ದಾರೆ. ಏನಾಗುತ್ತೋ ದೇವರೇ ಬಲ್ಲ. ಏನಾಗ್ತಾ ಇದೆ ಅಂತ ಕಂಡುಹಿಡಿಬೇಕು. ಆದ್ರೆ ಹೇಗೆ ಕಂಡುಹಿಡಿಯೋದು? ನಮ್ಗೆ ಯಾರು ಮಾಹಿತಿ ಕೊಡ್ತಾರೆ?
ಪರ್ವತಮ್ಮ, ನಿನ್ನೆ ನಮ್ಮ ಮನೆಗ್ ಬರಕ್ ಆಗ್ಲಿಲ್ಲ ಅನ್ನು. ಗುರು ಪೂರ್ಣಿಮೆ ಹಬ್ಬ ಎಷ್ಟು ಚೆನ್ನಾಗಾಯ್ತು ಗೊತ್ತಾ?
ಏನ್ ಮಾಡೋದು, ನನ್ ಮಗನ್ಗೆ ಚಿಕನ್ ಗುನ್ಯ ಬಂದು ಒದ್ದಾಡ್ತಾ ಇದ್ದಾನೆ. ನನ್ ಗಂಡ ಅದ್ಯಾವ್ದೋ ಸರ್ಕಾರದ ಯೋಜನೆ ಅಂತ ಅಲ್ಲಿ ಇಲ್ಲಿ ಅಲಿತಾ ಇದ್ದಾರೆ. ನಮ್ಗೆ ಒಂದು ಮನೆ ತಗೊಳ್ಬೇಕು ಅನ್ನೋ ಯೋಚನೆ. ಎಷ್ಟು ಕಡೆ ಅರ್ಜಿ, ಈ ಸರ್ಕಾರದ ಯೋಜನೆಯನ್ನು ಸಾಕು, ಅಲಿಯೋದು ಸಾಕು. ಮಗನ್ ಒಬ್ಬನೇ ಬಿಟ್ಟು ಹೆಂಗ್ ಬರಕ್ಕಾಗುತ್ತೆ? ನೀನೇ ಹೇಳು.
ಹೌದೌದು, ಮಗುನ ಚೆನ್ನಾಗಿ ನೋಡ್ಕೋ, ಇಲ್ಲದೆ ಇದ್ರೆ ಮನೆ ಮಂದಿಗೆಲ್ಲ ಬಂದಿತ್ತು. ಅಲ್ಲ, ಅದೇನೋ ಸರ್ಕಾರದ ಯೋಜನೆ ಮನೆ ಅಂದ್ಯಲ್ಲ, ಬಡವ್ರಿಗೆ ನಿಜವಾಗೂ ಮನೆ ಸಿಗುತ್ತಾ? ಎಷ್ಟೊಂದ್ ಯೋಜನೆಗಳ ಬಗ್ಗೆ ಕೇಳ್ತಾನೆ ಇರ್ತೀನಿ, ಆದ್ರೆ ಹೆಂಗೆ ಗೊತ್ತಾಗೋದೇ ಇಲ್ಲ.
ಅಯ್ಯೋ, ಏನು ಅಂತ ಹೇಳೋದ್ ಭಾಗ್ಯಮ್ಮ, ನಮಗ್ ವಿಷಯ ಗೊತ್ತಾದ ತಕ್ಷಣ ಅರ್ಜಿ ಹಾಕಿದ್ವಿ, ಆದ್ರೆ ಇಲ್ಲಿವರೆಗೂ ಏನೂ ಗೊತ್ತಾಗಿಲ್ಲ. ಯಾವಾಗ ಕೊಡ್ತಾರೋ ಅರ್ಜಿ, ಏನಾಯ್ತು, ಯಾವ್ದು ಗೊತ್ತೋ, ದೇವ್ರೇ ಬಲ್ಲ. ತಿಳ್ಕೊಳ್ಳೋದು ಹೆಂಗೆ?
ಎಲ್ಲಿ ಸಿಗುತ್ತೆ ಮಾಹಿತಿ? ಯಾರು ಹೇಳ್ತಾರೆ?
ಅಯ್ಯ, ಬೆಳೆನೇ ಇಲ್ಲ, ತಿನ್ನೋದೇನ್ ಬಂತು? ಮಳೆ ಇಲ್ಲ, ಬೆಳೆನೂ ಇಲ್ಲ, ನೆಲ ಮಾತ್ರ ಐತೆ. ಮಾರಾಟ ಮಾಡಿಬಿಡೋಣ ಅಂತಂದ್ರೆ ಯಾವನು ಕೊಂಡ್ಕೊಳ್ಳೋನೇ ಇಲ್ಲ. ನಮಗಂತೂ ಕೈ ಆಗೋಯ್ತು. ಯಾರನ್ನಾದ್ರೂ ಕರೆಸಿ ಕೆಲಸ ಮಾಡ್ಕೊಳ್ಳೋಣ ಅಂತಂದ್ರೆ ಆಗಲ್ಲ. ಹೀಗೆ ಎಷ್ಟು ದಿವಸ ಅಂತ ಕಾಲ ತಳ್ಳೋದಪ್ಪ?
ಅಲ್ಲ, ಈಗ ಅಳತೆ ಕಾರ್ಡ್ ಅರ್ಜಿ ಹಾಕಿಲ್ವ ನಾವು? ನಮ್ಮಂತವರಿಗೆ ಸರ್ಕಾರ ಸಹಾಯ ಮಾಡುತ್ತೆ, ಆಹಾರ ಕೊಡುತ್ತೆ, ಅಕ್ಕಿ ಬೇಳೆ ಎಲ್ಲ ಕೊಡುತ್ತೆ. ನಾವು ಸಂಘಕ್ಕೆ ಹೋಗಿ ತಗೋಬಹುದು.
ಅಯ್ಯೋ, ಎಲ್ಲಿದ್ದೀಯ ನೀನು? ಬರೀ ಕನಸು ಅಷ್ಟೇ. ಆ ದರಿದ್ರ ಕಾರ್ಡ್ಗಂತೂ ಅರ್ಜಿ ಹಾಕಿ 3 ತಿಂಗಳಾಯ್ತು, ಏನು ಪ್ರಯೋಜನ ಇಲ್ಲ. 5-6 ಸಾರಿ ಆಫೀಸು ಕಚೇರಿ ಸುತ್ತಾಡಿದ ಮಾತ್ರ ದಂಡ ಆಯ್ತು. ಬಸ್ ಚಾರ್ಜ್ ಬರೋ ದಂಡ, ಅದೇ ದುಡ್ಡನ್ನ ಅಕ್ಕಿ ತರಕ್ ಬಳಸಬಹುದಾಗಿತ್ತು.
ಈಗ ವಿಚಾರಿಸ್ಬೇಕು.
ಎಲ್ಲಿ ವಿಚಾರಿಸ್ಬೇಕು? ಯಾರು ಹೇಳ್ತಾರೆ?
ಎಲ್ಲ ವಿಷಯ ಹೇಗ್ ಗೊತ್ತಾಗುತ್ತೆ?
ನನ್ ಮಗಳಿಗೆ ಆಗ್ಲೇ ವರ್ಷ ತುಂಬಾ ಬಂತು. ಅವಳಿಗೆ ಒಳ್ಳೇದಾಗ್ಬೇಕು. ಅವಳು ಚೆನ್ನಾಗಿ ಓದಿ ಡಾಕ್ಟರ್ ಆಗ್ಬೇಕು. ಬಡವರಿಗೆ ಸಹಾಯ ಮಾಡ್ಬೇಕು. ಅವಳನ್ನ ಶಾಲೆಗೆ ಕಳಿಸ್ಬೇಕು. ಇದಕ್ಕೆ ಅದೆಂತದೋ ಹುಟ್ಟಿದ ಕಾಗದ ಪ್ರಮಾಣ ಪತ್ರ ಬೇಕಂತೆ. ಹಳ್ಳಿ ಲೆಕ್ಕಾಧಿಕಾರಿ ಕೊಡಲ್ಲ ಅಂತಾನೆ. ತಹಸೀಲ್ದಾರ್ ಆದ್ರೂ ಕೇಳಿದ್ರೆ ಹಿಂದೆ ನೋಡೋಣ.
ಗ್ರಾಮ ಲೆಕ್ಕಿಗರು ವರ್ಷ ಆದ್ಮೇಲೆ ಪ್ರಮಾಣ ಪತ್ರ ಕೊಡೋದಕ್ಕೆ ಬರಲ್ಲ. ನಿಮ್ಗೆ ಈಗ ಬೇಕಂದ್ರೆ ತುಂಬಾ ಕಷ್ಟ. 3 ದಿನ ಬಿಟ್ಟ ನೋಡೋಣ.
ಮೂರು ದಿನ ಬಿಟ್ಟು ಬಾ ಅಂದಿದ್ರು ಸಾಹೇಬ್ರೆ. ಜನನ ಪ್ರಮಾಣ ಪತ್ರ?
ಹಾ, ಬಂದ್ಬಿಟ್ಲು. ನಂಗೇನ್ ಬೇರೆ ಕೆಲಸ ಇಲ್ಲ ಅನ್ಕೊಂಡಿದ್ಯಾ? ಪ್ರಶ್ನೆ ಕೇಳೋದು ನೋಡು. ನಮ್ಗೆ ಬೇಕಾದ ಕೆಲಸ ಇದೆ. ಅದ್ಯಾವ ಹೇಳು
ಸರ್. 2005 ಜುಲೈ 28 ಸರ್. ಸಹಾಯ ಮಾಡಿ, ನನಗೆ ಮತ್ತೆ ಮತ್ತೆ ಬರಕ್ಕಾಗಲ್ಲ. ಬಡವರು ಸರ್ ನಾವು. ಬಸ್ ಚಾರ್ಜ್ ಬೇರೆ 10 ರೂಪಾಯಿ ಆಗುತ್ತೆ.
ನೀವು ಬಡವರಾದ್ರೆ ತಪ್ಪನಂತ? ನೋಡಿ ಚಿತ್ತಮ್ಮ, ನಾನು ಕಾನೂನು ಮಾಡೋನಲ್ಲ, ಕೆಲಸ ಮಾಡೋನು. ನನ್ ಕೆಲಸ ನನ್ನದು. ಒಂದ್ ತಿಂಗಳು ಬಿಟ್ಬ. ಇನ್ನೂ ಬೇಗ ಬೇಕಂದ್ರೆ 400 ರೂಪಾಯಿ ಬೇಕು. ದುಡ್ಡಿದ್ರೇನೆ ಕಾನೂನಲ್ಲಿ ಎಲ್ಲ ನಡೆಯೋದು. ಬಿಡು, ಈಗ ನನಗೆ ಕೆಲಸ ಜಾಸ್ತಿ ಇದೆ.
ಒಂದು ತಿಂಗಳ ಹೆಂಗಪ್ಪ ಕಾಯೋದು? ಬೆಳೆ ಕಟಾವಿನ ಸಮಯದಲ್ಲಿ ಓಡಾಡೋದು ಹೇಗೆ? ತುಂಬಾ ಕಷ್ಟ. ಊರಿಗೋಗಿ 4 ತಿಂಗಳು ಆಗ್ತಾ ಬಂತು. ಆ ತಹಸೀಲ್ದಾರು ಜ್ಞಾಪಕ ಇಟ್ಕೊಂಡು ಮಾಡ್ಕೊಡ್ತಾನ? ಇದೇನ್ ಮಾಡೋದು? ಆತ ಏನು ಸರಿಯಾಗಿ ಹೇಳದೇ ಇದ್ರೆ, 400 ರೂಪಾಯಿ ಕೊಡದೇ ಇದ್ರೆ ನಾನು ಈ ಪ್ರಮಾಣ ಪತ್ರ ಪಡೆಯೋದಕ್ಕೆ ಸಾಧ್ಯನೇ ಇಲ್ವಾ? ಯಾರನ್ನ ಕೇಳೋದು?
ನಮಸ್ಕಾರ ಗಣೇಶ. ಹಳ್ಳಿ ಪೋಸ್ಟ್ ಆಫೀಸ್ ನೇನೋ ಕೆಲಸ ಕರ್ಜಿ ಹಾಕಿದ್ಯಂತೆ, ಏನ್ ಸಮಾಚಾರ?
ಕೆಲಸ ಸಿಕ್ಕಿದ್ಮೇಲೆ ಸಿಹಿ ಕೊಡೋದನ್ನ ಮರಿಬೇಡಪ್ಪ.
ಪ್ರಸಾದನ ಯಾಕೆ ಕೇಳ್ತೀಯ? ಏನಾಗ್ತಿದೆ ಅಂದ್ರೆ ಗೊತ್ತಾಗ್ತಿಲ್ಲ. ಕೆಲಸ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ. ನಾನೇ ಎಲ್ಲ ಅರ್ಹತೆಗಳಿದ್ದ ವ್ಯಕ್ತಿ ಕೂಡ. ಆದ್ರೆ ಯಾವಾಗ್ಲೂ ಸ್ವಲ್ಪ ದಿನ ಬಿಟ್ಟು ಬಾ, ಸ್ವಲ್ಪ ದಿನ ಬಿಟ್ಟು ಬಾ ಅಂತಿದ್ದಾರೆ. ಯಾಕೋ ಗೊತ್ತಿಲ್ಲ. ನಮ್ಮ ಅಪ್ಪ ಅಮ್ಮ ಯೋಚನೆ ಮಾಡಿ ಮಾಡಿ ಬೇಜಾರಾಗ್ಬಿಟ್ಟಿದ್ದಾರೆ.
ತುಂಬಾ ಬೇಜಾರಾಗುತ್ತೆ ಗಣೇಶ. ಆಫೀಸರ್ ಗಳ ಹತ್ರ ಸರಿಯಾಗಿ ಮಾತನಾಡಿದೀಯಲ್ವಾ?
ಬೇಕಾದಷ್ಟು ಮಾತಾಡಿದೀನಿ. 10,000 ಲಂಚ ಕೇಳ್ತಾ ಇದಾರೆ. ಎಲ್ಲಿಂದ ತರಲಿ ದುಡ್ಡನ್ನ? ನಮ್ ಕಷ್ಟ ಕೇಳೋರು ಯಾರು? ವ್ಯವಸ್ಥೆ ಇರೋದೇ ಹೀಗೆ ಅಂತಾರೆ. ನನ್ಗೆ ಬೇರೆ ಮಾಹಿತಿನೇ ಸಿಗ್ತಾ ಇಲ್ಲ. ಇಷ್ಟೇನ ಹಾಗಾದ್ರೆ ನಮ್ಗೆ ಬೆಲೆನೇ ಇಲ್ವಾ? ಯಾಕೆ ತಿಳ್ಕೊಳ್ಳೋದು? ಮಾಹಿತಿ ಯಾರಿಗೆ ಸಂಗ್ರಹಿಸೋದು? ಯಾರು ಹೇಳ್ತಾರೆ? ಯಾರು ಹೇಳ್ತಾರೆ?
ಪ್ರತಿಯೊಬ್ಬರಿಗೂ ಮಾಹಿತಿ ಪಡೆದುಕೊಳ್ಳುವ ಹಕ್ಕಿದೆ, ನಿಮಗೆ ಗೊತ್ತೇ?
ಹೌದಾ, ಮಾಹಿತಿ ಹಕ್ಕ?
ಸರ್ಕಾರ ಲಂಚ, ಅಧಿಕಾರದ ದುರ್ವಿನಿಯೋಗ ಇದನ್ನೆಲ್ಲ ತಡೆಯೋದಕ್ಕೆ ರೈಟ್ ಟು ಇನ್ಫಾರ್ಮೇಶನ್ ಕಾಯ್ದೆಯನ್ನು ತಂದಿದೆ. ಇದರ ಪ್ರಕಾರ ಸಂಪೂರ್ಣ ಪಾರದರ್ಶಕತೆಯನ್ನು ಕಾಪಾಡಬೇಕು. ಕೆಲವು ಮುಖ್ಯ ಗುಟ್ಟುಗಳನ್ನು ಬಿಟ್ಟರೆ ಯಾವುದೇ ಗುಟ್ಟಿರಬಾರದು. ಸಾರ್ವಜನಿಕರಿಗೆ ಪ್ರತಿಯೊಂದನ್ನು ತಿಳಿಯುವ, ಪ್ರಶ್ನಿಸುವ ಹಕ್ಕು ಇದೆ. ಸಾರ್ವಜನಿಕ ವ್ಯವಹಾರಗಳು, ಸರ್ಕಾರದ ಆಗುಹೋಗುಗಳ ಬಗ್ಗೆ ತಿಳಿದುಕೊಳ್ಳುವ ಹಕ್ಕು ಎಲ್ಲರಿಗೂ ಇದೆ. ಮಾತನಾಡುವ ಹಕ್ಕಿನ ಮೂಲಕ ಬಂದಿದೆ ಎನ್ನಬಹುದಾದ ಈ ಹಕ್ಕು ತುಂಬಾ ಪ್ರಯೋಜನಕಾರಿ. ಸಾರ್ವಜನಿಕ ಭದ್ರತೆಗೆ ಸಮಾಜದ ಹಿತಕ್ಕೆ ಧಕ್ಕೆ ತರಲ್ಲ ಅನ್ನೋದಾದ್ರೆ ಸಾಕು, ಕೇವಲ 10 ರೂಪಾಯಿ ಕೊಟ್ಟು ನಿಗದಿತ ಅರ್ಜಿ ಫಾರಂನಲ್ಲಿ ನಿಮಗೆ ಏನು ಮಾಹಿತಿ ಬೇಕೋ ಅದನ್ನ ಕೇಳಿ, ಅದನ್ನ ಪಡೆದ ಬಗ್ಗೆ ಅವರು ಸ್ವೀಕೃತಿ ಅಥವಾ ಅಕ್ನಾಲೆಜ್ಮೆಂಟ್ ಕೊಡಬೇಕು. ಎಷ್ಟು ದಿನಗಳೊಳಗೆ ಅವರು ಮಾಹಿತಿ ಕೊಡಬೇಕೋ ಅಷ್ಟರೊಳಗೆ ಕೊಡಬೇಕು. ತಡವಾದರೆ ಸ್ಪಷ್ಟ ಕಾರಣಗಳಿರಬೇಕು, ಇಲ್ಲವಾದರೆ ದಾವೆ ಕೂಡಬಹುದು.
ಸರಿ, ಆದ್ರೆ ಯಾರು ಅಧಿಕಾರಿ ಅಂತಾನೆ ನಮ್ಗೆ ಗೊತ್ತಾಗದಿದ್ರೆ?
ಪರವಾಗಿಲ್ಲ, ಯಾವುದೇ ಕಚೇರಿಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿಯ ಮೂಲಕ ಅರ್ಜಿಯನ್ನ ಸಂಬಂಧಪಟ್ಟವರಿಗೆ ಸಲ್ಲಿಸಬೇಕು. 5 ದಿನಗಳ ಒಳಗಾಗಿ ಸಂಬಂಧಪಟ್ಟವರಿಗೆ ಅರ್ಜಿ ಸಿಗಬೇಕು, ಅದು ಆತನ ಕರ್ತವ್ಯ.
ಹೇಗೆ ಅರ್ಜಿ ಸಲ್ಲಿಸಬೇಕು?
ಒಂದು ಬಿಳಿ ಹಾಳೆನಲ್ಲಿ ಸ್ವಂತ ವಿವರ ಬರೆದು ಆ ವಿಭಾಗದ ಸಾರ್ವಜನಿಕ ಸಂಪರ್ಕ ಅಧಿಕಾರಿಗೆ ಸಲ್ಲಿಸಬೇಕು. ಎಲ್ಲ ವಿವರಗಳನ್ನು ಸರಿಯಾಗಿ ನಮೂದಿಸಿರಬೇಕು. 10 ರೂಪಾಯಿಗಳ ಅರ್ಜಿ ಶುಲ್ಕವನ್ನು ಭಾರತೀಯ ಪೋಸ್ಟಲ್ ಆರ್ಡರ್ ಮೂಲಕ ಕೊಡಬೇಕು. ದಿನಾಂಕ ಸರಿಯಾಗಿ ಬರೆದಿರಬೇಕು.
ಹೌದು, ಎಲ್ಲಿ ಕೊಡಬೇಕು ಈ ಅರ್ಜಿಯನ್ನ?
ಯಾವುದೇ ಡಿಪಿಒ ಕಚೇರಿಯಲ್ಲಿ ಸಲ್ಲಿಸಬಹುದು, ಆದ್ರೆ ಸ್ವೀಕೃತಿಯ ಮುದ್ರೆ ಅಂದ್ರೆ ಅಕ್ನಾಲೆಜ್ಮೆಂಟ್ ತಗೊಳ್ಳೋದು ಮಾತ್ರ ಮರಿಬಾರದು.
ಎಂತ ಮಾಹಿತಿಗಳನ್ನು ಪಡಿಬಹುದು?
ಮಾಹಿತಿ ಅಂದಾಗ ಅದು ದಾಖಲೆಗಳು, ಪೂರಕ ಪತ್ರಗಳು, ಇಮೇಲ್ಗಳು, ದಿನಾಂಕಗಳು, ದಾಖಲಾತಿ ಪುಸ್ತಕಗಳು, ಸಲಹೆ ಸೂಚನೆಗಳು, ಯಾವುದು ಬೇಕಾದ್ರೂ ಆಗಬಹುದು.
ಹೌದು, ಆದ್ರೆ ನಾವು ಕೇಳಿದ ಮಾಹಿತಿಯು ವರ್ಷ ಆದ್ಮೇಲೆ ಸಿಕ್ಕಿದ್ರೆ?
ಹಾಗೆಲ್ಲ ಆಗಲ್ಲ, ಪ್ರತಿಯೊಂದಕ್ಕೂ ಕಾಲಾವಧಿ ಇರುತ್ತೆ. ಅರ್ಜಿ ಕೊಟ್ಟ 30 ದಿನಗಳ ಒಳಗಾಗಿ ಕೊಡಬೇಕು. ಜೀವದ ಪ್ರಶ್ನೆ ಬಂದಾಗ 48 ಗಂಟೆ ಒಳಗೆ ಕೊಡಬೇಕು. ಕೆಲವು ಸಾರಿ ಸಹಾಯಕ ಅಧಿಕಾರಿಗೆ 5 ದಿನಗಳ ವಿಸ್ತರಣೆ ಕೊಡಬಹುದು. 3ನೇ ವ್ಯಕ್ತಿಗೆ ಸಂಬಂಧಿಸಿದ ಮಾಹಿತಿ ಆದ್ರೆ 40 ದಿನಗಳ ಅವಕಾಶ ಇರುತ್ತೆ. ಮಾಹಿತಿ ಕೊಡಲ್ಲ ಅಂತ ಹೇಳೋ ಹಾಗೆ ಇಲ್ಲ, ಅದು ತಪ್ಪಾಗುತ್ತೆ.
ಹೌದು, ಆದ್ರೆ ಇದಕ್ಕೆಲ್ಲ ದುಡ್ಡು ಖರ್ಚಾಗಲ್ವಾ?
ಯಾಕಾಗುತ್ತೆ? ಖಂಡಿತ ಆಗಲ್ಲ. ಒಂದಷ್ಟು ಸಮಯ, ಅರ್ಜಿ ಶುಲ್ಕ, ಕೆಲವು ರಿಯಾಯಿತಿಗಳು ಅಷ್ಟೇ. ಸ್ವಲ್ಪ ಖರ್ಚಿನಲ್ಲಿ ಇದನ್ನ ಸಾಧಿಸಬಹುದು. ಸಾರ್ವಜನಿಕರು ಜೆರಾಕ್ಸ್ ಪ್ರತಿಗಳನ್ನು ಕೂಡ ಕೇಳಬಹುದು. 1 ಪೇಜಿಗೆ 2 ರೂಪಾಯಿ ಶುಲ್ಕ ಅಷ್ಟೇ. ಕಡತಗಳನ್ನು ಕೂಡ ನೋಡಬಹುದು. 1 ಗಂಟೆ ವೀಕ್ಷಣೆ ಉಚಿತ. ನಂತರ 1/2 ಗಂಟೆಗೆ 5 ರೂಪಾಯಿ ಶುಲ್ಕ ಕೊಡಬೇಕು.
ಆಯ್ತು, ಈಗ ಅಧಿಕಾರಿ ಇದಕ್ಕೆ ಒಪ್ಪಲಿಲ್ಲ ಅಂದ್ರೆ?
ಅಧಿಕಾರಿ ನಿಗದಿತ ಸಮಯದಲ್ಲಿ ಮಾಹಿತಿ ಕೊಡದಿದ್ರೆ ದಂಡ ಕೊಡಬೇಕು. ಅದು 250 ರಿಂದ 25,000 ವರೆಗೂ. ಅಷ್ಟೇ ಅಲ್ಲ, ಸರ್ಕಾರ ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ಜರುಗಿಸುವುದು ಕೂಡ. ಅಧಿಕಾರಿ ಯಾವುದೇ ರೀತಿ ನಿರಾಸಕ್ತಿ ತೋರಿಸಿದ್ರೆ ಸಾರ್ವಜನಿಕರು ಅವರಿಗಿಂತ ಮೇಲ್ಪಟ್ಟ ಅಧಿಕಾರಿಗಳನ್ನು ಕಾಣಬಹುದು. ಆದರೂ ಸಮಾಧಾನ ಆಗದೇ ಇದ್ರೆ ರಾಜ್ಯ ಅಥವಾ ಕೇಂದ್ರ ವಾರ್ತಾ ಕಮಿಷನ್ ಭೇಟಿ ಮಾಡಬಹುದು. ಅದರಿಂದ ಸಾರ್ವಜನಿಕರು ಸುಮ್ನೆ ಅಯ್ಯೋ ಅನ್ಕೊಳ್ಳದೆ ತಮಗೆ ಬೇಕಾದ ಮಾಹಿತಿಯನ್ನು ಪಡೆಯಬಹುದು. ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ನಡ್ಕೊಳ್ಳೋ ಹಾಗಿಲ್ಲ. ಪಬ್ಲಿಕ್ ಅಥಾರಿಟಿ, ಸಾರ್ವಜನಿಕ ಸಂಸ್ಥೆಗಳು ತಗೊಳ್ಳುವ ಯಾವುದೇ ಕ್ರಮಗಳನ್ನು ತಿಳಿಯುವ ಹಕ್ಕು ಜನಸಾಮಾನ್ಯರಿಗಿದೆ.
ಈ ಸಾರ್ವಜನಿಕ ಸಂಸ್ಥೆಗಳಂದ್ರೆ?
ಯಾವುದೇ ಸರ್ಕಾರಿ ಸ್ವಾಮ್ಯದ ಒಡೆತನ ಸಂಸ್ಥೆಗಳು, ಉದಾಹರಣೆಗೆ ಕಾನೂನಿನಿಂದ ಪಾರ್ಲಿಮೆಂಟ್ ಅಂಗೀಕರಿಸಿದ ಸಂಸ್ಥೆಗಳು, ರಾಜ್ಯ ವಿಧಾನಸಭೆ ಕಾನೂನು ಪ್ರಕಾರ ಮಾಡಿದ ಸಂಸ್ಥೆಗಳು, ಯಾವುದೇ ಸರ್ಕಾರ ನೀಡಿದ ನೋಟಿಫಿಕೇಶನ್ ಮೂಲಕ ನಡೀತಾ ಇರೋ ಸಂಸ್ಥೆಗಳು, ಸ್ವಯಂ ನಿರ್ವಹಣೆ ಸಂಸ್ಥೆಗಳು ಸರ್ಕಾರದ ಹಿಡಿತದಲ್ಲಿದ್ರೆ ಅಥವಾ ಅನುದಾನ ಪಡೆದಿದ್ರೆ, ಸ್ವಯಂ ಸೇವಾ ಸಂಸ್ಥೆ ಸರ್ಕಾರದ ಸಹಾಯ ಪಡೆದಿದ್ರೆ, ಇವೆಲ್ಲ ಸಾರ್ವಜನಿಕ ಸಂಸ್ಥೆಗಳು.
ಇದೆಲ್ಲ ಕೇಳಿದ್ರೆ ಸರಳ ಅನ್ಸುತ್ತೆ, ಹಾಗೆ ಇದನ್ನ ಪ್ರತಿಯೊಬ್ಬರು ತಿಳ್ಕೊಳ್ಳೋದು ತುಂಬಾ ಮುಖ್ಯ ಅನ್ಸುತ್ತೆ.
ಹೌದು,
ಈ ಅರ್ಜಿ ಕೊಡೋದು ಹೇಗೆ?
ತುಂಬಾ ಸರಳ. ಹಿಂದಿ ಅಥವಾ ಇಂಗ್ಲಿಷ್ ನಲ್ಲಿ ಅರ್ಜಿ ಬರೆದು ಆಯಾ ವಿಭಾಗದ ಸಂಬಂಧಪಟ್ಟ ಇಲಾಖೆಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿಗೆ ಕೊಟ್ಟು ಯಾವ ವಿಷಯದ ಮಾಹಿತಿ ಬೇಕು ಅಂತ ಸರಿಯಾಗಿ ತಿಳಿಸಬೇಕು. ನಿಗದಿತ ಅರ್ಜಿ ಶುಲ್ಕ ಕೊಡಬೇಕು. ಬಡತನ ರೇಖೆ ಅಂತ ಕೆಳಗಿದ್ರೆ ಅದು ಕೂಡ ಬೇಕಾಗಿಲ್ಲ.
ಅಕಸ್ಮಾತ್ ಅರ್ಜಿ ತಿರಸ್ಕೃತವಾದ್ರೆ ಏನ್ ಮಾಡೋದು?
ಹಾಗಾದ್ರೆ ಸ್ಪಷ್ಟ ಕಾರಣವನ್ನು ನೀಡಬೇಕಾಗುತ್ತೆ. ಅದು ಅರ್ಜಿದಾರನಿಗೆ ಸಮಾಧಾನ ತರದಿದ್ರೆ ಅವರಿಗಿಂತ ಮೇಲ್ಪಟ್ಟ ಅಧಿಕಾರಿಯನ್ನ ಕಾಣಬಹುದು.
ಹಾಗಾದ್ರೆ ಸರ್ಕಾರದ ಯಾವುದೇ ಮಾಹಿತಿನ ನಾವು ಪಡಿಬಹುದು ಅಂದಂಗಾಯ್ತು.
ಖಂಡಿತ ಬಹುತೇಕ ಮಾಹಿತಿಯನ್ನು ಪಡೆಯಬಹುದು, ಆದ್ರೆ ಅದು ದೇಶದ ಭದ್ರತೆ, ದೇಶದ ಹಿತಾಸಕ್ತಿಯನ್ನು ಒಳಗೊಂಡಿದ್ರೆ, ಯಾವುದಾದ್ರೂ ವೈಜ್ಞಾನಿಕ ಆರ್ಥಿಕ ಸಬಲ ಕಾರಣಗಳಿದ್ರೆ ಅಂತಹ ಮಾಹಿತಿಗಳ ಗೌಪ್ಯತೆ ಕಾಪಾಡಲಾಗುತ್ತೆ. ಹಾಗೆ ಕೇಸುಗಳು ಕೋರ್ಟನ್ನ ತೀರ್ಪನ್ನ ಧಿಕ್ಕರಿಸುವಂತಹ ಮಾಹಿತಿಗಳನ್ನ ಕೇಳಬಾರದು. ಅದೇ ರೀತಿ ಮತ್ತೊಬ್ಬ ವ್ಯಕ್ತಿಯ ವ್ಯಕ್ತಿ ಸ್ವಾತಂತ್ರ್ಯವನ್ನ ಹರಣ ಮಾಡುವಂತ ಮಾಹಿತಿ ಅದಾಗಿರಬಾರದು.
ಹಾಗಾದ್ರೆ ಸಾಮಾನ್ಯ ವಿಷಯ ಆಗಿರ್ಬೋದು, ಉದಾಹರಣೆಗೆ
ಜನನ ಪ್ರಮಾಣ ಪತ್ರ ಪಡೆಯೋಕೆ ಎಷ್ಟು ದಿನ ಬೇಕು?
ಸರಿಯಾದ ಪ್ರಶ್ನೆ. ನೋಡಿ, ತುಂಬಾ ಸ್ಥೂಲವಾಗಿ ಪ್ರಶ್ನೆಗಳನ್ನು ಕೇಳಬಾರದು, ಆಗ ಅರ್ಜಿ ತಿರಸ್ಕೃತವಾಗಿ ಬಿಡಬಹುದು. ಸಣ್ಣ ತಪ್ಪು ಸಾಕು, ಅರ್ಜಿ ತಿರಸ್ಕೃತ ಆಗಲು ಅದಕ್ಕೆ ಹುಷಾರಾಗಿರಬೇಕು. ಸೀತಮ್ಮ, ನೀವು ಏನು ಪ್ರಶ್ನೆ ಕೇಳಬೇಕು?
ನಾನು ಕೇಳಿದ್ದು ಅದನ್ನೇ.
ವಿಷಯ ಎಲ್ಲಿಗೆ ಬಂತು ಅಂತ ನೇರವಾಗಿ ಕೇಳಬಹುದು. ದಿನಾಂಕ ವರ್ಷ ಬರೆದ್ರೆ ಇನ್ನೂ ಒಳ್ಳೇದು. ಸಂಸ್ಥೆಗಳು ಕೇಳುವ ಬದಲು ವ್ಯಕ್ತಿಗಳು ಕೇಳಿದ್ರೆ ಕೆಲಸ ಬೇಗ ಆಗುತ್ತೆ. ಸಾರ್ವಜನಿಕ ಹಿತಾಸಕ್ತಿ ಇದ್ರೆ ಇನ್ನೂ ಒಳ್ಳೆಯದು. ಈ ಮಾಹಿತಿಯನ್ನು ಪಡೆಯುವ ಹಕ್ಕು ಏನಿದೆ, ಇದು ಸರ್ಕಾರದ ಪಾರದರ್ಶಕ ಆಡಳಿತಕ್ಕೆ ಒಂದು ಕನ್ನಡಿ. ಇದನ್ನ ಎಲ್ಲರೂ ಉಪಯೋಗ ಮಾಡ್ಕೋಬೇಕು.
ಹಬ್ಬ, ಗೊತ್ತೇ ಇರಲಿಲ್ಲ ಎಷ್ಟು ವಿಷಯ ಹೇಳಿದ್ರಿ. ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ನಾವು ಇನ್ ಮುಂದೆ ಅಧಿಕಾರಿಗಳ ಶೋಷಣೆಗೆ ಗುರಿಯಾಗೋದಿಲ್ಲ. ಸುಮ್ಮನೆ ಕೂತು ಕಂಪ್ಲೇಂಟ್ ಹೇಳೋದಿಲ್ಲ. ನಮಗಿರೋ ಹಕ್ಕನ್ನ ಚಲಾಯಿಸ್ತೀವಿ.
ಈಗ ಮನೆ ವಿಷಯ ಹೇಳಿದ್ರ, ಅದು ಗ್ರಾಂಟ್ ಆಗಿದೆಯಲ್ವ ನೋಡಕ್ಕೆ 2 ಗಂಟೆ ಸಾಕು. ಒಂದು ಅರ್ಜಿ ಕೊಟ್ರೆ ಹೇಳಲೇಬೇಕು. ಅರ್ಜಿ ತುಂಬಕ್ಕೆ ಬರೆದಿದ್ರೆ ಹತ್ತಿರದ ಸ್ವಯಂ ಸೇವಾ ಸಂಸ್ಥೆ ಸಹಾಯ ಪಡಿಬಹುದು. ಸರ್ಕಾರದ ಉದ್ದೇಶ ಸಹಕಾರ ಆಗಬೇಕಾದ್ರೆ ಎಲ್ಲರ ಸಹಕಾರ ಬೇಕು. ನಿಮಗೆ ಇದರ ಬಗ್ಗೆ ಇನ್ನೂ ಒಂದಿಷ್ಟು ಮಾಹಿತಿಗಳನ್ನು ಹೇಳ್ತೀನಿ, ನೆನಪಿಟ್ಕೊಳ್ಳಿ. ಒಬ್ಬ ಸಾಮಾನ್ಯ ಪ್ರಜೆ ಏನೆಲ್ಲ ಮಾಹಿತಿ ಪಡೆಯಬಹುದು? ಲೆಕ್ಕಾಚಾರದ ಪತ್ರಗಳು, ದಾಖಲಾತಿಗಳು, ಖರ್ಚು ವೆಚ್ಚದ ಪತ್ರಗಳು, ಬಿಲ್ಲುಗಳು, ಪಾವತಿಗಳು, ಸಂಬಳ ಮತ್ತು ಹಾಜರಾತಿಗೆ ಸಂಬಂಧಪಟ್ಟ ವಿವರಗಳು ಎಲ್ಲ ಪಡೆಯಬಹುದು. ಯಾವುದಾದರೂ ಸರ್ಕಾರದ ಯೋಜನೆಗಳ ಫಲಾನುಭವಿಗಳನ್ನು, ಪ್ರಶಸ್ತಿ ಪಡೆದವರನ್ನು ಯಾವ ಆಧಾರದ ಮೇಲೆ ಆಯ್ಕೆ ಮಾಡಲಾಯಿತು ಎಂಬ ಬಗ್ಗೆ ವಿವರಗಳು, ಆಸ್ಪತ್ರೆ, ಶಿಶು ಕೇಂದ್ರಗಳು, ಅಧಿಕೃತ ಜಾಗಗಳಲ್ಲಿ ಆಹಾರ ಸರಬರಾಜಿಗೆ ಸಂಬಂಧಪಟ್ಟ ಹಣಕಾಸಿನ ಲೆಕ್ಕ, ಆಸ್ಪತ್ರೆಗಳಲ್ಲಿ ಔಷಧಿಗಳಿಗೆ ಸಂಬಂಧಪಟ್ಟ ಮಾಹಿತಿಗಳು, ಪರವಾನಗಿಗಳು, ಮನೆಗಳ ಮಂಜೂರಾತಿ, ನೀರು ಸರಬರಾಜು, ವಿದ್ಯುತ್ ಸವಲತ್ತುಗಳು, ಒಪ್ಪಂದಗಳು, ರಸ್ತೆಗಳು, ಇವುಗಳ ಬಗ್ಗೆ, ತೆರಿಗೆಗಳ ಬಗ್ಗೆ ಇರುವ ಕಾನೂನುಗಳು, ಯಾವುದೇ ದಾಖಲಾತಿಯ ಪ್ರತಿ, ಆರ್ಥಿಕ ರೆವಿನ್ಯೂ ಹಾಗೆ ಕ್ರಿಮಿನಲ್ ಕೇಸುಗಳ ವಿವರಗಳು, ಅರಣ್ಯ ಸಂಬಂಧ ಕೆಲಸಗಳು, ಮನೆ ನಿವೇಶನಗಳು, ಖರ್ಚು ವೆಚ್ಚಗಳು, ಅದು ಅಲ್ಲದೆ ಶಾಲಾ ದಾಖಲಾತಿಗಳು, ವಿದ್ಯಾರ್ಥಿ ವೇತನ ಪಡೆದವರ ವಿವರಗಳು, ಯಾವುದೇ ನೌಕರಿ ಗಳಿಸಿದವರ ಆಯ್ಕೆ ವಿವರಗಳು, ಆಯ್ಕೆ ಆಧಾರ, ಯಾವುದೇ ರೀತಿಯ ನಿಯಮ ನಿಬಂಧನೆಗಳು, ಉಲ್ಲೇಖಗಳು, ಜಾಹೀರಾತು ವಿವರಗಳು ಮುಂತಾದ ಮಾಹಿತಿಗಳು, ಮತ್ತೆ ನಿಗದಿತ ಫಾರಂಗಳು, ಉದ್ಯೋಗ ವಿನಿಮಯ ಕೇಂದ್ರಗಳಿಂದ ಬಂದ ಆಯ್ಕೆ ಸಂಬಂಧಿತ ವಿವರಗಳು, ಕಾಲೇಜು ದಾಖಲಾತಿಗಳು ಸಂಬಂಧಪಟ್ಟ ಮಾಹಿತಿಗಳು, ಪ್ರವೇಶ ಸಂಬಂಧಿ ವಿವರಗಳು, ನಂತರ ತಿಂಗಳ ಅಪರಾಧಿ ತನಿಖೆ ದಾಖಲಾತಿಗಳು, ದಲಿತರು, ಶೋಷಿತರು, ಬುಡಕಟ್ಟು ಜನಾಂಗದವರ ಮೇಲೆ ನಡೆದ ದೌರ್ಜನ್ಯಗಳ ವಿವರಗಳು, ದಾಖಲಾತಿಗಳು, ಅದನಂತರ ಪೊಲೀಸರ ವಶದಲ್ಲಿರುವ ವಿವರಗಳು, ಕಾಲಾವಧಿ, ಯಾಕೆ ಅವರ ಬಂಧನವಾಗಿದೆ ಎಂಬುದರ ವಿವರಗಳು, ಕೈದಿಗಳನ್ನು ನ್ಯಾಯಾಲಯದಲ್ಲಿ ಹಾಜರುಪಡಿಸಲು ಬೇಕಾಗುವ ಮಾಹಿತಿಗಳು, ಅದು ಅಲ್ಲದೆ ಗಾಳಿ ಮತ್ತು ನೀರಿನ ಬಗ್ಗೆ ಜನರ ಹಕ್ಕುಗಳು, ಸರ್ಕಾರ ನಿಗದಿಪಡಿಸಿರುವ ಕಾನೂನು ಕಾಯ್ದೆಗಳು, ಅದಕ್ಕೆ ಸಂಬಂಧಪಟ್ಟ ಕೃತಿಗಳು, ಇವನ್ನೆಲ್ಲ ಪಡೆಯಬಹುದು.
ರಾಜಸ್ಥಾನದಲ್ಲಿ ನಡೆದ ಈ ಘಟನೆಯ ವಿವರವನ್ನು ನೋಡಿ, ಕಾನೂನು ಪ್ರಕಾರ ಜಾರಿಯಾದಾಗ ಪ್ರತಿಯೊಂದು ಕೂಡ ಜನರ ಅರಿವಿಗಾಗಿ, ಜನರ ಪ್ರಯೋಜನಕ್ಕಾಗಿ ಅನ್ನೋದು ಗೊತ್ತಾಗ್ತಾ ಬರುತ್ತೆ. ಈಗ ಕೆಲವು ಜನರು ತಮಗಿರುವ ಈ ಮಾಹಿತಿ ಹಕ್ಕಿನ ಉಪಯೋಗ ಪಡಿಬೇಕು, ಪಡೀಲೇಬೇಕು ಅಂತ ನಿರ್ಧಾರ ಮಾಡಿದ್ರು. ಆಗೇನಾಯ್ತು ಗೊತ್ತಾ, 1996 ಏಪ್ರಿಲ್ ತಿಂಗಳು, ರಾಜಸ್ಥಾನದ ದೇವರ್ ಪಟ್ಟಣದಲ್ಲಿ ಬಿಸಿಲು ಧಗೆ ಹುಟ್ಟಿಸ್ತಾ ಇತ್ತು. ಆದರೂ ಜನ ಎಂದಿನ ಕೆಲಸಗಳನ್ನ ಮಾಡಲೇಬೇಕಾಗಿತ್ತು. ಹೀಗಿರುವಾಗ ಇದ್ದಕ್ಕಿದ್ದಂತೆ ಬ್ಯಾನರ್ಗಳನ್ನು ಹೊತ್ತ ಸಾವಿರಾರು ಮಂದಿ ಕೂಗ್ತಾ ಬಂದರು. ಜನರು ನೋಡ್ತಾ ನೋಡ್ತಾ ಇದ್ದ ಹಾಗೆ ದೊಡ್ಡ ಮೆರವಣಿಗೆನೆ ಹೊರಟಿತು. ಸರ್ಕಾರದ ಪ್ರತಿನಿಧಿಗೆ ಒಂದಷ್ಟು ಪತ್ರಗಳನ್ನ ಆ ಜನರು ಸಮರ್ಪಿಸಿದ್ರು. ಅದೇ ಗುಂಪು ನಂತರ ಧರಣಿ ನಡೆಸಿತು. ದೇವಾರ್ಜನಕ್ಕೆ ಇದು ಯಾವುದೋ ಹೊಸದಲ್ಲ, ಆದರೂ ಕೂಡ ಇದೇನು ಸಂಪೂರ್ಣ ಬೇರೆ ವಿಷಯ ಅಂತ ಅನ್ನಿಸ್ತು. ರೊಟ್ಟಿ ಬಟ್ಟೆ ಅಲ್ಲ ಈ ಹೋರಾಟ ಬೇರೆ ಯಾವುದೋ ವಿಶೇಷ ಕಾರಣಕ್ಕಾಗಿ. ಆಮೇಲೆ ತಿಳಿತು ಇದು ಮಾಹಿತಿ ಪಡೆಯುವ ಹಕ್ಕಿಗಾಗಿ ಅಂತ. ಅವರು ಸಬ್ ಡಿವಿಷನಲ್ ಅಧಿಕಾರಿಗೆ ಕೊಟ್ಟಿದ್ದು ಮನವಿ ಪತ್ರವನ್ನ. ಅಭಿವೃದ್ಧಿ, ಖರ್ಚು, ವೆಚ್ಚಗಳ ಅಧಿಕೃತ ದಾಖಲಾತಿಗಳನ್ನ ಅವರು ಕೇಳಿದ್ರು. ಹಣ ಎಲ್ಲಿ ಹೋಯ್ತು, ಯಾರು ಖರ್ಚು ಮಾಡಿದ್ರು, ಯಾಕೆ, ಈ ಎಲ್ಲ ಮಾಹಿತಿಗಳು ಕೂಡ ಆ ಗುಂಪಿಗೆ ಬೇಕಾಗಿತ್ತು. ದೇವರ ಜನಕ್ಕೆ ಇದೇನು ಅನ್ನೋದು ಬೇಗ ಅರ್ಥ ಆಗಲಿಲ್ಲ. ತಾವು ಕೂಡ ಆಡಳಿತದಲ್ಲಿ ಭಾಗವಹಿಸಬಹುದು ಅನ್ನೋದು ಇದರಿಂದ ದೇವಾರದ ಜನಕ್ಕೆ ತಿಳಿತು. ಹೀಗೆ ಒಂದೆರಡು ಸಾರಿ ಆದಮೇಲೆ ತಾವು ಪ್ರಶ್ನೆ ಕೇಳೋದು, ಅಧಿಕಾರಿಗಳು ಉತ್ತರ ಕೊಡೋದು, ಇದು ಕ್ರಮ ಆಗ್ತಾ ಬಂತು. ಇದು ಎಷ್ಟು ಕೆಲಸ ಮಾಡಿತು ಅಂದ್ರೆ ಎಲ್ಲ ಕೊಳೆ ಮೋಸ ದಗಾಗಳನ್ನು ತೊಡೆದು ಹಾಕೋದಕ್ಕೆ ಸಹಾಯ ಮಾಡಿತು. ಭಾರತದಲ್ಲಿ ಭ್ರಷ್ಟಾಚಾರ ಹೋಗಬೇಕಾದ್ರೆ ಜನ ಈ ರೀತಿ ಪ್ರಶ್ನೆಗಳನ್ನು ಕೇಳೋದನ್ನ ಅಭ್ಯಾಸ ಮಾಡಿಕೊಳ್ಬೇಕು. ದೇವಾರ ಜನ ಎಲ್ಲರಿಗೂ ಮಾದರಿಯಾಗಬೇಕು. ಅಸಹಾಯಕರಲ್ಲ ನಾವು ಅನ್ನೋದು ಎಲ್ಲರಿಗೂ ಗೊತ್ತಾಗಬೇಕು, ಅರಿವು ಮೂಡಬೇಕು. ಇದೆಲ್ಲ ಹೇಗಾಯ್ತು? ಮಜ್ದೂರ್ ಕಿಸಾನ್ ಶಕ್ತಿ ಸಂಘಟನೆ ರೈತರನ್ನ ಕಾರ್ಮಿಕರನ್ನ ಒಳಗೊಂಡಿತ್ತು. ಮಹಿಳೆಯರು ಪುರುಷರು ಎಲ್ಲರೂ ಇದರಲ್ಲಿ ಇದ್ದರು. ಯಾರು ಕೂಡ ಕ್ರಮಬದ್ಧ ಶಿಕ್ಷಣ ಪಡೆದವರಲ್ಲ ಅನ್ನೋದು ಗಮನಿಸಬೇಕಾದಂತಹ ಕನಸು. ಅವರ ಹೋರಾಟ ಅವರ ನಿತ್ಯದ ಸಂಬಳವನ್ನ ಪಡೆಯೋದಷ್ಟೇ ಆಗಿತ್ತು. ಪ್ರತಿ ಬಾರಿ ಕಾರ್ಮಿಕರು ಸಂಬಳ ಕೇಳಿದಾಗ ಅವರು ಸರಿಯಾಗಿ ಕೆಲಸ ಮಾಡಲಿಲ್ಲ, ಕೆಲಸಕ್ಕೆ ಬರಲೇ ಇಲ್ಲ ಅನ್ನೋದು ಉತ್ತರ ಆಗಿರ್ತಾ ಇತ್ತು. ಇದರಿಂದ ಕಾರ್ಮಿಕರು ಬೇಸತ್ತು ಹೋದ್ರು. ಯಾಕೆ ಹೀಗಾಗ್ತಾ ಇದೆ ಅಂತಂದಾಗ ಅದು ದಾಖಲಾತಿಯ ಆಧಾರದ ಮೇಲೆ ಇದೆ ಅನ್ನೋದು ಅಧಿಕಾರಿಗಳ ಸಿದ್ಧ ಉತ್ತರವಾಗಿತ್ತು. ಮಜ್ದೂರ್ ಕಿಸಾನ್ ಶಕ್ತಿ ಸಂಘಟನೆ ಈ ದಾಖಲಾತಿಗಳನ್ನ ನಮಗೆ ತೋರಿಸಿ ಅಂತ ಕೇಳಿದಾಗ ಅದು ಸರ್ಕಾರಿ ಕಾಗದ ಪತ್ರ, ಕೊಡೋದಕ್ಕಾಗೋದಿಲ್ಲ ಅನ್ನುವಂತಹ ಉತ್ತರ ಅವರಿಗೆ ಸಿಕ್ತು. ಇಲ್ಲಿಂದ ಪ್ರಾರಂಭ ಆಯಿತು ನೋಡಿ ಹೋರಾಟ, ನಮಗೆ ಅದನ್ನ ತಿಳಿಯೋ ಹಕ್ಕಿದೆ ಅಂತ ಇವರು ಹೇಳಿದ್ರು. ಹೀಗೆ ಶುರುವಾದ ಈ ಹೋರಾಟ ಮಾಹಿತಿ ಪಡೆಯುವ ಹಕ್ಕನ್ನ ಸಾರ್ವಜನಿಕರಿಗೆ ನೀಡುವಷ್ಟು ಮಟ್ಟಕ್ಕೆ ಬಂತು. ಸಂಬಳ ಕೊಡದಂತಹ ಒಂದು ಸಣ್ಣ ಘಟನೆ ಸಾರ್ವಜನಿಕರು ಸರ್ಕಾರದಲ್ಲಿ ಪಾಲ್ಗೊಳ್ಳಬಹುದಾದಂತಹ ಕಾಯ್ದೆಯನ್ನು ತರುವುದಕ್ಕೆ ಸಹಕರಿಸಿತು. ಅಸಹಾಯಕರು ಅಶಕ್ತರು ಪ್ರಜಾಪ್ರಭುತ್ವದಲ್ಲಿ ತಮ್ಮ ಇರುವಿಕೆಯನ್ನು ಈ ರೀತಿ ತೋರಿಸಬಹುದು. ಪ್ರಜಾಪ್ರಭುತ್ವ ಯಶಸ್ವಿಯಾಗಬೇಕಾದ್ರೆ ಜನ ಇದರಲ್ಲಿ ಪಾಲ್ಗೊಂಡಾಗಲೇ ಸಾಧ್ಯ ಅನ್ನುವಂತಹ ತತ್ವ ಎಲ್ಲರಿಗೂ ಅರ್ಥ ಆಗಬೇಕು. ಅಕಸ್ಮಾತ್ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗಲಿಲ್ಲ, ರಾಜಸ್ಥಾನದ ಜನತೆ ಅದನ್ನ ಕೇಳಿ ಪಡ್ಕೊಂಡ್ರು, ಅವರ ಹಕ್ಕನ್ನ ಅವರು ಚಲಾಯಿಸಿದ್ರು. ಇದರಿಂದ ಇದು ಬೇರೆಯವರಿಗೂ ಗೊತ್ತಾಗಿ ಜನ ಒಗ್ಗಟ್ಟಾದ್ರು. ಜನಕ್ಕೆ ಸರ್ಕಾರ ಹೆದರ್ಕೊಳ್ತು, ಅನ್ಯಾಯ ಮಾಡೋದು ಅಷ್ಟು ಸುಲಭ ಅಲ್ಲ ಅನ್ನೋದನ್ನ ರಾಜಸ್ಥಾನದ ದೇವಾರ್ನ ಜನತೆ ತೋರಿಸಿದ್ರು. ರಾಜಸ್ಥಾನದ ಬೀದಿ ಬೀದಿಗಳಲ್ಲಿ ತಿಳಿದುಕೊಳ್ಳುವ ಹಕ್ಕು, ಜೀವಿಸುವ ಹಕ್ಕು, ಮಾಹಿತಿ ಹಕ್ಕು, ಜೀವಿಸುವ ಹಕ್ಕು ಅನ್ನುವಂತಹ ಘೋಷಣೆ ಮೊಳಗಿತು. ಇಂತಹ ಚಳುವಳಿ ಇವತ್ತಿಗೂ ಪ್ರಸ್ತುತ. ಎಲ್ಲ ಕಡೆ ಇಂತಹ ಚಳುವಳಿಗಳು ನಡೆದರೆ ಬಹುಶಃ ಭ್ರಷ್ಟಾಚಾರ ಅನ್ನೋ ಪದಕ್ಕೆ ಅರ್ಥ ಇರೋದಿಲ್ಲ. ಅಂದಮೇಲೆ ಹೇಳಿ, ನೀವೇ ಶಕ್ತಿ. ರಾಜಸ್ಥಾನದಲ್ಲಿ ಸಾಧ್ಯವಾಗಿದ್ದು ಇನ್ನೂ ಯಾಕೆ ಸಾಧ್ಯ ಆಗಬಾರದು? ಯಾಕಾಗಬಾರದು? ಖಂಡಿತ ಆಗತ್ತೆ, ನಾವು ಕಣ್ಣು ತೆಗಿಬೇಕು ಅಷ್ಟೇ. ಕಾನೂನು ಸಂಗಾತಿ ನಿಮ್ಮ ಕಣ್ ತೆರೆಸುವ ಕಾರ್ಯಕ್ರಮ.
ಹೆಚ್ಚಿನ ಮಾಹಿತಿಗಾಗಿ ಮೈರಾಡ ಕಾಮಸಮುದ್ರಂ ಯೋಜನೆಯ ಶ್ರೀ ರೋಹನ್ ಮಲ್ಲಿಕ್ ಅವರನ್ನು ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 0815325933. ಮತ್ತೊಮ್ಮೆ 0815325933. ಮೈರಾಡ ಬಳ್ಳಾರಿ ಯೋಜನೆಯ ಶ್ರೀ ಎಚ್ ಕೆ ರಮೇಶ್ ಅವರನ್ನು ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 0839424668. ಮತ್ತೊಮ್ಮೆ 0839942446668.
ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ ಸಾರ್ವಜನಿಕರೇ ಕೇಳಿ, ನಿಮ್ಮ ಮನೆಯಲ್ಲಿ ಅಥವಾ ಅಕ್ಕಪಕ್ಕದ ಮನೆಗಳಲ್ಲಿ ಮಕ್ಕಳು ಶಾಲೆಗೆ ಹೋಗದೇ ಇದ್ದಾರೆಯೇ ಅಥವಾ ಮಧ್ಯದಲ್ಲಿ ಶಾಲೆ ಬಿಟ್ಟಿದ್ದಾರೆಯೇ? ಶಾಲೆ ಬಿಟ್ಟ ಮಕ್ಕಳಿಗೆ ಸರ್ಕಾರ ಇದೀಗ ಸಮುದಾಯದತ್ತ ಶಾಲೆ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದರಲ್ಲಿ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸುವುದು ಈ ಕಾರ್ಯಕ್ರಮದ ಮುಖ್ಯವಾದ ಅಂಶ. ನಿಮಗೆ ಗೊತ್ತಿರುವ ಮಕ್ಕಳನ್ನು ಶಾಲೆಗೆ ಹೋಗುವಂತೆ ತಿಳಿಸಿರಿ, ಮಕ್ಕಳ ಭವಿಷ್ಯದ ಬಗ್ಗೆ ಒಂದು ಕ್ಷಣ ಯೋಚಿಸಿರಿ, ಹಾಗೂ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಪ್ರೋತ್ಸಾಹ ನೀಡಿರಿ. ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳಿಸಲು ಹಿಂಜರಿಯದಿರಿ, ಅವರ ವಿದ್ಯಾಭ್ಯಾಸಕ್ಕೆ ಪ್ರಾಧಾನ್ಯತೆ ನೀಡಿರಿ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ನಿಮ್ಮ ಮನೆ ದೀಪವನ್ನು ನೀವೇ ಆರಿಸದಿರಿ, ಅಬಲೆಯರನ್ನು ಸಬಲೆಯರನ್ನಾಗಿಸಿ.
ನೀರಿನ ಮಹತ್ವ. ಜನಸಾಮಾನ್ಯರೇ, ನೀರಿಗಾಗಿ ಪರದಾಡುತ್ತಿದ್ದೀರಾ? ಏಕೆ ನಮಗೆಲ್ಲ ಸಾಕಾದಷ್ಟು ನೀರು ಸಿಗುತ್ತಿಲ್ಲ? ಈ ಪ್ರಶ್ನೆಗಳಿಗೆಲ್ಲ ಉತ್ತರ ನಿಮ್ಮಲ್ಲಿಯೇ ಇದೆ. ನೀರು ಬಹಳ ಅಮೂಲ್ಯವಾದ ಆಕರ. ದಿನನಿತ್ಯ ನಾವು ಊಟವಿಲ್ಲದೆ ಇರಬಹುದು, ಆದರೆ ನೀರಿಲ್ಲದೆ ಒಂದು ಕ್ಷಣ ಇರಲು ಸಾಧ್ಯವಿಲ್ಲ. ಇತ್ತೀಚೆಗೆ ಅಂತರ್ಜಲದ ಮಟ್ಟ ಬಹಳ ಕಡಿಮೆಯಾಗುತ್ತಿದೆ. ಇದಕ್ಕೆ ಕಾರಣ ಮರಗಳನ್ನು ಕಡಿಯುತ್ತಿರುವುದು, ಹೆಚ್ಚಿನ ಆಳಕ್ಕೆ ಬೋರ್ವೆಲ್ ಕೊರೆಯುತ್ತಿರುವುದು, ಕೆರೆಗಳಲ್ಲಿ ಮರಳನ್ನು ತೆಗೆಯುವುದು ಇತ್ಯಾದಿ. ನೀವೀಗ ಎಚ್ಚರವಾಗಿರಿ, ನೀರಿನ ಮಿತಿಬಳಕೆ ಮಾಡಿರಿ. ಸಾರ್ವಜನಿಕರೇ, ನೀರಿನ ಕೊಳಾಯಿಗಳಿಂದ ಬರುವ ನೀರನ್ನು ಬೇಕಾದಷ್ಟು ಮಾತ್ರ ಉಪಯೋಗಿಸಿಕೊಳ್ಳಿರಿ. ಹಿತವಾಗಿ ಮಿತವಾಗಿ ಬಳಸಿರಿ. ಮುಂದಿನ ಬಜೆಟ್ ಬಗ್ಗೆ ಒಂದು ಕ್ಷಣ ಯೋಚಿಸಿ.
ಇದು UNDP ಮೈರಾಡ ಹಾಗೂ ವಾಯ್ಸಸ್ ಸಾದರಪಡಿಸುತ್ತಿರುವ ವಿಶೇಷ ಕಾರ್ಯಕ್ರಮ ಸರಣಿ ಕಾನೂನು ಸಂಗಾತಿ.